ಅಧ್ಯಾಯ 27. ಭೌತಿಕ ಪ್ರಕೃತಿಯನ್ನು ಅರಿಯುವ ಬಗೆ. ದೇವೋತ್ತಮ ಪರಮಪುರುಷ ಕಪಿಲನು ಮುಂದುವರಿಸಿದನು, ಜೀವಿಯು ಹೀಗೆ ಅವಿಕಾರಿಯಾಗಿ ಪ್ರಭುತ್ವವನ್ನು ಅಪೇಕ್ಷಿಸದೆ ಇದ್ದುದರಿಂದ ಪ್ರಕೃತಿ ಗುಣಗಳಿಂದ ಬಾಧಿತನಾಗುವುದಿಲ್ಲ. ಭೌತಿಕ ಶರೀರದಲ್ಲಿದ್ದರೂ ನೀರಿನ ಮೇಲಿನ ತನ್ನ ಪ್ರತಿಬಿಂಬದಿಂದ ಸೂರ್ಯನು ದೂರವಿರುವ ಹಾಗೆ ಗುಣಗಳ ಪರಿಣಾಮಗಳಿಂದ ದೂರ ಉಳಿಯುತ್ತಾನೆ. ಆತ್ಮನು ದೇಹವನ್ನೇ ತಾನು ಎಂದು ತಿಳಿದು ಭೌತಿಕ ಪ್ರಕೃತಿ ಮತ್ತು ಅಹಂಕಾರದ ವಶದಲ್ಲಿರುತ್ತಾನೆ. ಆಗ ಅವನು ಭೌತಿಕ ಕಾರ್ಯಗಳಲ್ಲಿ ಮಗ್ನನಾಗಿರುತ್ತಾನೆ. ಅಹಂಕಾರದ ಪ್ರಭಾವದಿಂದ ತಾನೇ ಪ್ರತಿಯೊಂದರ ಒಡೆಯನೆಂದು ಯೋಚಿಸುತ್ತಾನೆ. ಆದ್ದರಿಂದ ಬದ್ಧಾತ್ಮನು ತನ್ನ ಪ್ರಕೃತಿ ಗುಣಗಳ ಸಂಗದಿಂದಾಗಿ ನಾನಾ ವಿಧ ಉಚ್ಚ ಮತ್ತು ನೀಚ ಜೀವ ಜಾತಿಗಳಲ್ಲಿ ದೇಹಾಂತರಗಳನ್ನು ಪಡೆಯುತ್ತಾನೆ. ಭೌತಿಕ ಕರ್ಮಗಳಿಂದ ಅವನು ಬಿಡುಗಡೆಗೊಳ್ಳಬೇಕು. ಇಲ್ಲದಿದ್ದರೆ ಅವನ ದೋಷಯುತ ಕರ್ಮಗಳಿಂದಾಗಿ ಈ ಸ್ಥಿತಿಯನ್ನು ಸ್ವೀಕರಿಸಲೇಬೇಕಾಗುತ್ತದೆ. ವಾಸ್ತವವಾಗಿ ಜೀವಿಯು ಭೌತಿಕ ಅಸ್ತಿತ್ವಕ್ಕೆ ಅತೀತನಾಗಿದ್ದಾನೆ. ಆದರೆ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ಮನೋಭಾವದಿಂದಾಗಿ ಅವನ ಭೌತಿಕ ಅಸ್ತಿತ್ವವು ಕೊನೆಗೊಳ್ಳುವುದಿಲ್ಲ ಮತ್ತು ಸ್ವಪ್ನದಲ್ಲಿರುವಂತೆ ಎಲ್ಲ ಬಗೆಯ ಅನನುಕೂಲಗಳಿಂದ ಬಾಧಿತನಾಗುತ್ತಾನೆ. ಈಗ ಭೌತಿಕ ಭೋಗಕ್ಕೆ ಅಂಟಿಕೊಂಡಿರುವ ಕಲುಷಿತ ಪ್ರಜ್ಞೆಯನ್ನು ವಿರಕ್ತಿಯೊಂದಿಗೆ ತೀವ್ರ ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಇದು ಪ್ರತಿಯೊಬ್ಬ ಬದ್ಧಾತ್ಮನ ಕರ್ತವ್ಯವಾಗಿದೆ. ಈ ರೀತಿಯಲ್ಲಿ ಅವನ ಮನಸ್ಸು ಮತ್ತು ಪ್ರಜ್ಞೆಯು ಅವನ ಪೂರ್ಣ ವಶಕ್ಕೆ ಬರುವು. ಯೋಗ ಪದ್ಧತಿಯ ನಿಯಂತ್ರಣ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡುವುದರಿಂದ ಶ್ರದ್ಧಾಪೂರ್ಣನಾಗಬೇಕು. ನನ್ನ ಶ್ರವಣ ಮತ್ತು ಕೀರ್ತನೆಗಳಿಂದ ಶುದ್ಧ ಭಕ್ತಿ ಸೇವೆಯ ನೆಲೆಗೆ ಏರಬೇಕು. ಭಕ್ತಿ ಸೇವೆಯನ್ನು ಆಚರಿಸುವಾಗ ಪ್ರತಿಯೊಂದು ಜೀವಿಯನ್ನೂ ಸಮಾನವಾಗಿ ಯಾರೊಬ್ಬನನ್ನೂ ನಿರ್ವೈರದಿಂದ ನಿಕಟ ಸಂಬಂಧರಹಿತನಾಗಿ ಕಾಣಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಗಂಭೀರವಾಗಿರಬೇಕು. ದೇವೋತ್ತಮ ಪರಮ ಪುರುಷನಿಗೆ ಫಲಗಳನ್ನು ಅರ್ಪಿಸುತ್ತಾ ತನ್ನ ನಿತ್ಯ ಕಾರ್ಯಗಳನ್ನು ಆಚರಿಸಬೇಕು. ಹೆಚ್ಚು ಕಷ್ಟವಿಲ್ಲದೆ ಏನನ್ನೂ ಸಂಪಾದಿಸುತ್ತಾನೆಯೋ ಆದಾಯದಿಂದ ಭಕ್ತನು ತೃಪ್ತನಾಗಿರಬೇಕು. ಅಗತ್ಯಕ್ಕಿಂತ ಹೆಚ್ಚಾಗಿ ಅವನು ತಿನ್ನಬಾರದು. ಅವನು ಏಕಾಂತ ಸ್ಥಳದಲ್ಲಿ ವಾಸ ಮಾಡಬೇಕು ಮತ್ತು ಸದಾ ಚಿಂತನಶೀಲನೂ ಶಾಂತನೂ ಮೈತ್ರಿ ಭಾವಯುತನೂ ಸಹಾನುಭೂತಿಪರನೂ ಮತ್ತು ಆತ್ಮ ಸಾಕ್ಷಾತ್ಕಾರ ಹೊಂದಿದವನೂ ಆಗಿರಬೇಕು. ವ್ಯಕ್ತಿಯ ದರ್ಶನ ಶಕ್ತಿಯನ್ನು ಚೇತನ ಮತ್ತು ಜಡ ಇವುಗಳ ಜ್ಞಾನದ ಮೂಲಕ ಹೆಚ್ಚಿಸಿಕೊಳ್ಳಬೇಕು. ಅನವಶ್ಯಕವಾಗಿ ದೇಹದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಬಾರದು. ಹಾಗೆಯೇ ದೇಹ ಸಂಬಂಧಗಳಿಂದ ಆಕರ್ಷಿತನಾಗಬಾರದು. ಭೌತಿಕ ಪ್ರಜ್ಞೆಯ ಹಂತಗಳಿಂದ ಅತೀತವಾದ ದಿವ್ಯ ಸ್ಥಿತಿಯಲ್ಲಿ ಇರಬೇಕು. ಜೀವನದ ಇತರ ಎಲ್ಲ ಕಲ್ಪನೆಗಳಿಂದ ದೂರವಾಗಿರಬೇಕು. ಹಾಗೆಯೇ ಅಹಂಕಾರದಿಂದ ಬಿಡುಗಡೆ ಪಡೆದು ಆಕಾಶದಲ್ಲಿ ತಾನು ಸೂರ್ಯನನ್ನು ನೋಡುವಂತೆ ಅವನು ತನ್ನ ಆತ್ಮವನ್ನು ಕಾಣಬೇಕು. ಮುಕ್ತಾತ್ಮನು ಲೋಕಾತೀತನಾದ ಮತ್ತು ಅಹಂಕಾರದಲ್ಲಿಯೂ ಕೂಡ ಪ್ರತಿಬಿಂಬಿತನಾಗಿ ವ್ಯಕ್ತನಾಗುವ ದೇವೋತ್ತಮ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಪ್ರಭುವು ಭೌತಿಕ ಕಾರಣದ ಆಧಾರವಾಗಿದ್ದಾನೆ ಮತ್ತು ಅವನು ಪ್ರತಿಯೊಂದನ್ನೂ ಪ್ರವೇಶಿಸುತ್ತಾನೆ. ಅವನು ಪರಾತ್ಪರನು, ಅದ್ವಿತೀಯನು ಮತ್ತು ಮಾಯಾಶಕ್ತಿಯ ನೇತ್ರಗಳಾಗಿದ್ದಾನೆ. ಸೂರ್ಯನು ಆಕಾಶದಲ್ಲಿದ್ದರೂ ಮೊದಲು ನೀರಿನ ಮೇಲಿನ ಪ್ರತಿಬಿಂಬವನ್ನು ಕಂಡು ಮತ್ತೆ ಕೊಠಡಿಯ ಗೋಡೆಯ ಮೇಲೆ ಅವನ ಎರಡನೆಯ ಪ್ರತಿಫಲನವನ್ನು ನೋಡಿ ತಿಳಿದುಕೊಳ್ಳುವಂತೆ ಪರಮ ಪ್ರಭುವಿನ ಸಾನ್ನಿಧ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಆತ್ಮ ಸಾಕ್ಷಾತ್ಕಾರ ಪಡೆದವನು ಮೊದಲು ತ್ರಿವಿಧ ಅಹಂಕಾರಗಳಲ್ಲಿ ಅನಂತರ ದೇಹ, ಇಂದ್ರಿಯಗಳು ಮತ್ತು ಮನಸ್ಸಿನಲ್ಲಿ ಪ್ರತಿಬಿಂಬಿತನಾಗುತ್ತಾನೆ. ಭಕ್ತನು ಪಂಚಭೂತಗಳಲ್ಲಿ, ಭೌತಿಕ ಭೋಗದ ವಸ್ತುಗಳಲ್ಲಿ, ಭೌತಿಕ ಇಂದ್ರಿಯಗಳಲ್ಲಿ ಮತ್ತು ಭೌತಿಕ ಮನಸ್ಸು ಹಾಗೂ ಬುದ್ಧಿಶಕ್ತಿಯಲ್ಲಿ ಲೀನನೆಂದು ತೋರಿದರೂ ಅವನು ಜಾಗೃತ ಮತ್ತು ಅಹಂಕಾರ ಮುಕ್ತನೆಂದು ತಿಳಿಯಬೇಕು. ಜೀವಿಯು ದೃಷ್ಟಾರನಂತೆ ತನ್ನ ಅಸ್ತಿತ್ವವನ್ನು ಸ್ಪಷ್ಟವಾಗಿ ಅನುಭವಿಸಬಹುದು. ಆದರೆ ಗಾಢನಿದ್ರೆಯಲ್ಲಿ ಅಹಂಕಾರವು ಅದೃಶ್ಯವಾದ ಕಾರಣದಿಂದ ತನ್ನ ಸಂಪತ್ತನ್ನು ಕಳೆದುಕೊಂಡು ದುಃಖಿತನಾದ ವ್ಯಕ್ತಿಯು ತನ್ನನ್ನೇ ಕಳೆದುಕೊಂಡೆನೆಂದು ಭಾವಿಸುವಂತೆ ಜೀವಿಯು ತಾನೇ ನಷ್ಟವಾದನೆಂದು ತಪ್ಪಾಗಿ ತಿಳಿಯುತ್ತಾನೆ. ಪಕ್ವವಾದ ತಿಳಿವಳಿಕೆಯನ್ನು ಪಡೆಯಬೇಕು. ಆಗ ತನ್ನ ವೈಯಕ್ತಿಕತೆಯನ್ನು ವ್ಯಕ್ತಿಯು ಸಾಕ್ಷಾತ್ಕರಿಸಿಕೊಳ್ಳಬಲ್ಲ. ಹಾಗಾದಾಗ ತಾನು ಅಹಂಕಾರ ವಶದಿಂದ ಒಪ್ಪಿಕೊಂಡ ಸ್ಥಿತಿಯು ಅವನಿಗೆ ವ್ಯಕ್ತವಾಗುತ್ತದೆ. ದೇವಹೂತಿಯು ಪ್ರಶ್ನಿಸಿದಳು, ನನ್ನ ಪ್ರಿಯ ಬ್ರಾಹ್ಮಣನೇ, ಭೌತಿಕ ಪ್ರಕೃತಿಯು ಚೇತನಾತ್ಮನನ್ನು ಎಂದಾದರೂ ವಿಮುಕ್ತಿಗೊಳಿಸುವುದೇ? ಅವು ಶಾಶ್ವತವಾಗಿ ಪರಸ್ಪರ ಆಕರ್ಷಣೆ ಹೊಂದಿರುವುದರಿಂದ ಅವುಗಳ ಅಗಲಿಕೆ ಹೇಗೆ ಸಾಧ್ಯವಾಗುತ್ತದೆ? ಭೂಮಿ ಮತ್ತು ಅದರ ಗಂಧದ ಅಥವಾ ನೀರು ಮತ್ತು ಅದರ ರುಚಿಯ ಪ್ರತ್ಯೇಕ ಅಸ್ತಿತ್ವ ಇಲ್ಲದಿರುವಂತೆ ಬುದ್ಧಿ ಮತ್ತು ಪ್ರಜ್ಞೆಯ ಪ್ರತ್ಯೇಕ ಅಸ್ತಿತ್ವವೂ ಇರಲಾರದು. ಆದ್ದರಿಂದ ಅವನು ಸಕಲ ಕಾರ್ಯಗಳ ಅನಾಸಕ್ತ ಕರ್ತೃವಾಗಿದ್ದಾನೆ. ಆದರೂ ಭೌತಿಕ ಪ್ರಕೃತಿಯು ಅವನ ಮೇಲೆ ವರ್ತಿಸಿ ಅವನನ್ನು ಬದ್ಧಗೊಳಿಸುತ್ತದೆ. ಅಲ್ಲಿಯವರೆಗೆ ಆತ್ಮನಿಗೆ ಮುಕ್ತಿಯು ಹೇಗೆ ಸಾಧ್ಯ? ಊಹಾತ್ಮಕ ಚಿಂತನೆಯಿಂದ ಅಥವಾ ಮೂಲ ತತ್ವಗಳ ವಿಚಾರಣೆಯಿಂದ ಬಂಧನದ ಮಹಾಭಯವನ್ನು ತಪ್ಪಿಸಬಹುದು. ಆದರೆ ಅದರ ಕಾರಣಗಳು ಕೊನೆಗೊಂಡಿರುವುದಿಲ್ಲ. ಆದುದರಿಂದ ಅದು ಮತ್ತೆ ಪ್ರಕಟವಾಗಬಹುದು. ದೇವೋತ್ತಮ ಪರಮ ಪುರುಷನು ಹೇಳಿದನು, ನನ್ನ ಭಕ್ತಿ ಸೇವೆಯನ್ನು ತೀವ್ರವಾದ ರೀತಿಯಲ್ಲಿ ಆಚರಿಸಬೇಕು. ನನ್ನ ಬಗ್ಗೆ ಕೇಳಬೇಕು ಅಥವಾ ನನ್ನಿಂದ ದೀರ್ಘಕಾಲ ಶ್ರವಣ ಮಾಡಬೇಕು. ಹೀಗೆ ಮಾಡುವ ಮೂಲಕ ಮೋಕ್ಷ ಪಡೆಯಬಹುದು. ಈ ರೀತಿಯ ಸ್ವಧರ್ಮಾಚರಣೆಗಳಿಂದ ಪ್ರತಿಕ್ರಿಯೆಗಳಿರುವುದಿಲ್ಲ ಮತ್ತು ಜಡಕಲ್ಮಶಗಳಿಂದ ಮುಕ್ತನಾಗಬಹುದು. ಈ ಭಕ್ತಿ ಸೇವೆಯನ್ನು ಪರಿಪೂರ್ಣ ಜ್ಞಾನದಲ್ಲಿ ಮತ್ತು ದಿವ್ಯ ದೃಷ್ಟಿಯಲ್ಲಿ ತೀವ್ರವಾಗಿ ಆಚರಿಸಬೇಕು. ತೀವ್ರ ವಿರಕ್ತನಾಗಬೇಕು ಮತ್ತು ವ್ರತನಿರತನಾಗಬೇಕು. ದೃಢವಾಗಿ ಸಮಾಧಿಯಲ್ಲಿ ನೆಲೆಸಲು ಯೋಗವನ್ನು ಆಚರಿಸಬೇಕು. ಭೌತಿಕ ಪ್ರಕೃತಿಯ ಪ್ರಭಾವವು ಜೀವಿಯನ್ನು ಆವರಿಸಿದೆ. ಹೀಗಾಗಿ ಜೀವಿಯು ಯಾವಾಗಲೂ ಉರಿಯುವ ಬೆಂಕಿಯಲ್ಲಿರುವಂತೆ ಇರುತ್ತಾನೆ. ಆದರೆ ಬೆಂಕಿಗೆ ಕಾರಣವಾಗುವ ಮರದ ತುಂಡುಗಳು ತಾವೇ ಅದರಿಂದ ಸುಟ್ಟು ಹೋಗುವಂತೆ ಭಕ್ತಿ ಸೇವೆಯ ತೀವ್ರ ಆಚರಣೆಯ ವಿಧಾನದಿಂದ ಈ ಪ್ರಭಾವವನ್ನು ನಿವಾರಿಸಬಹುದು. ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸುವ ತನ್ನ ಅಪೇಕ್ಷೆಯ ದೋಷವನ್ನು ಕಂಡುಕೊಳ್ಳುತ್ತಾನೆ. ಆದ ಕಾರಣ ಅದನ್ನು ತ್ಯಜಿಸುತ್ತಾನೆ. ಹೀಗೆ ಜೀವಿಯು ಸ್ವತಂತ್ರನಾಗುತ್ತಾನೆ ಮತ್ತು ತನ್ನ ಹಿರಿಮೆಯಲ್ಲಿ ನಿಲ್ಲುತ್ತಾನೆ. ಸ್ವಪ್ನಾವಸ್ಥೆಯಲ್ಲಿ ಪ್ರಜ್ಞೆಯು ಬಹುಮಟ್ಟಿಗೆ ಆವೃತವಾಗಿರುತ್ತದೆ. ಆಗ ವ್ಯಕ್ತಿಯು ಅನೇಕ ಅಶುಭಗಳನ್ನು ಕಾಣುತ್ತಾನೆ. ಅವನು ಎಚ್ಚರಗೊಂಡು ಪೂರ್ಣ ಪ್ರಜ್ಞೆಯಲ್ಲಿರುವಾಗ ಅವನನ್ನು ಅಂತಹ ಅಶುಭ ವಸ್ತುಗಳು ದಿಗ್ಭ್ರಮೆಗೊಳಿಸುವುದಿಲ್ಲ. ಜ್ಞಾನೋದಯ ಹೊಂದಿದ ಆತ್ಮನು ಭೌತಿಕ ಕಾರ್ಯಗಳಲ್ಲಿ ತೊಡಗಿದ್ದರೂ ಭೌತಿಕ ಪ್ರಕೃತಿಯ ಪ್ರಭಾವವು ಅವನಿಗೆ ಹಾನಿಯುಂಟು ಮಾಡಲಾರದು. ಏಕೆಂದರೆ ಅವನು ಪರಮ ಸತ್ಯವನ್ನು ತಿಳಿದಿರುತ್ತಾನೆ ಮತ್ತು ಅವನ ಮನಸ್ಸು ದೇವೋತ್ತಮ ಪರಮ ಪುರುಷನಲ್ಲಿ ನೆಲೆಸಿರುತ್ತದೆ. ಒಬ್ಬ ವ್ಯಕ್ತಿಯು ಹೀಗೆ ಭಕ್ತಿ ಸೇವೆಯಲ್ಲಿ ಮತ್ತು ಆತ್ಮ ಸಾಕ್ಷಾತ್ಕಾರದಲ್ಲಿ ಅನೇಕ ವರ್ಷ ಮತ್ತು ಜನ್ಮಗಳವರೆಗೆ ನಿರತನಾಗಬೇಕು. ಆಗ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕವೂ ಸೇರಿ ಯಾವುದೇ ಭೌತಿಕ ಲೋಕಗಳಲ್ಲಿಯೂ ಸುಖಿಸಲು ಅವನು ಬಯಸುವುದಿಲ್ಲ. ಅವನು ಪ್ರಜ್ಞೆಯಲ್ಲಿ ಪೂರ್ಣ ಅಭಿವೃದ್ಧಿಗೊಂಡವನಾಗುತ್ತಾನೆ. ನನ್ನ ಭಕ್ತನು ನನ್ನ ಅಪಾರ ಅವ್ಯಾಜ ಕರುಣೆಯಿಂದಾಗಿ ನಿಜವಾಗಿ ಆತ್ಮ ಸಾಕ್ಷಾತ್ಕಾರ ಹೊಂದುತ್ತಾನೆ ಮತ್ತು ಹಾಗೆ ಸಕಲ ಸಂಶಯಗಳಿಂದ ಮುಕ್ತನಾಗಿ ಅವನು ತನ್ನ ಗುರಿಯಾದ ಧಾಮದ ಕಡೆಗೆ ಒಂದೇ ಸಮನೆ ಪ್ರಗತಿ ಹೊಂದುತ್ತಾನೆ. ಆ ಸ್ಥಾನವು ಶುದ್ಧಾನಂದದ ನನ್ನ ಅಧ್ಯಾತ್ಮ ಶಕ್ತಿಯ ನೇರ ರಕ್ಷಣೆಯಲ್ಲಿದೆ. ಅದು ಜೀವಿಯ ಅಂತಿಮ ಪರಿಪೂರ್ಣತೆಯ ಗುರಿಯಾಗಿದೆ. ಇಂದಿನ ಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಯೋಗಿಯಾದ ಭಕ್ತನು ದಿವ್ಯ ಧಾಮಕ್ಕೆ ಹೋಗುತ್ತಾನೆ ಮತ್ತು ಎಂದಿಗೂ ಹಿಂದಿರುಗುವುದಿಲ್ಲ. ಪರಿಪೂರ್ಣ ಯೋಗಿಯ ಗಮನವು ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾದ ಯೋಗ ಸಿದ್ಧಿಯ ಉಪ ಉತ್ಪನ್ನಗಳ ಕಡೆಗೆ ಎಂದಿಗೂ ಆಕರ್ಷಿತವಾಗದಾಗ ನನ್ನತ್ತ ಎಣಿಸಲಾಗದಷ್ಟು ಪ್ರಗತಿ ಸಾಧಿಸುತ್ತಾನೆ ಮತ್ತು ಹಾಗೆ ಮೃತ್ಯುವು ಅವನನ್ನು ನಿಯಂತ್ರಿಸಲಾರದು. ಇಲ್ಲಿಗೆ ಶ್ರೀಮದ್ ಭಾಗವತದ ಮೂರನೆಯ ಸ್ಕಂದದ ಭೌತಿಕ ಪ್ರಕೃತಿಯನ್ನು ಅರಿಯುವ ಬಗೆ ಎಂಬ 27ನೆಯ ಅಧ್ಯಾಯದ ಅನುವಾದವು ಮುಗಿಯಿತು.